ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ಪಾಪದ ಬಲಿ. ದೇವದರ್ಶನ ಗುಡಾರದಲ್ಲಿ ಅತಿ ಮುಖ್ಯವಾದಂತಹ ಒಂದು ಬಲಿ ಎಂದರೆ ಅದು ಪಾಪದ ಬಲಿ. ಇಡೀ ದೇವದರ್ಶನ ಗುಡಾರವನ್ನೇ ದೇವರು ಯಾವ ಉದ್ದೇಶಕ್ಕೋಸ್ಕರ ಸೃಷ್ಟಿ ಮಾಡಿದರು ಎಂದರೆ ಮನುಷ್ಯನ ರಕ್ಷಣೆಗೋಸ್ಕರ. ಮನುಷ್ಯನು ತನ್ನ ಪಾಪಗಳನ್ನು ಬಿಟ್ಟು ಬಿಟ್ಟು ಪರಿಶುದ್ಧನಾಗಿ ರಕ್ಷಣೆ ಮಾರ್ಗದಲ್ಲಿ ನಡೆಯಬೇಕು ಎನ್ನುವ ಉದ್ದೇಶಕ್ಕೋಸ್ಕರ ಈ ದೇವದರ್ಶನ ಗುಡಾರವನ್ನು ದೇವರು ಇಸ್ರಾಯೇಲ್ ಜನರಿಗೆ ನಿರ್ಮಿಸಿದನು. ಅದೇ ರೀತಿಯಾಗಿ ಮನುಷ್ಯನು ಪಾಪವನ್ನು ಬಿಟ್ಟು ಬಿಟ್ಟು ದೇವರು ಆತನ ಸಂಗಡ, ಆತನು ದೇವರ ಸಂಗಡ ಒಟ್ಟಾಗಿ ಜೀವಿಸುವುದಕ್ಕೋಸ್ಕರ ಈ ಒಂದು ದೇವದರ್ಶನ ಗುಡಾರವನ್ನು ನಿರ್ಮಿಸಿದನು. ಈ ದಿನದಲ್ಲಿ ಹೇಗೆ ಪಾಪದ ಬಲಿಯನ್ನು ಜನಗಳು ಯಜ್ಞವಾಗಿ ಅರ್ಪಿಸುವುದರ ಮೂಲಕವಾಗಿ, ಬಲಿಯನ್ನು ನೀಡುವುದರ ಮೂಲಕವಾಗಿ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳುತ್ತಿದ್ದರು, ಇದರ ಆತ್ಮಿಕ ಅರ್ಥವೇನು ಅನ್ನುವುದನ್ನು ನಾವು ನೋಡುವುದಕ್ಕಿಂತ ಮೊದಲು ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ತಂದೆಯೇ, ನಿನ್ನ ಪಾದ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿ ಬಂದಿದ್ದೇವೆ. ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನಗೆ ಅರ್ಪಿಸಿಕೊಳ್ತಕ್ಕಂಥವರಾಗಿದ್ದೇವೆ. ನಾವು ಪಾಪಿಗಳು ಸ್ವಾಮಿ, ನಮ್ಮ ಪಾಪ ಅಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ನೀನು ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸು. ಯಾಕೆಂದರೆ ನೀನು ಕಲ್ವಾರಿ ಶಿಲುಬೆಯಲ್ಲಿ ಪಾಪದ ಬಲಿಯಾಗಿ ಸ್ವಾಮಿ ನಿನ್ನನ್ನು ನೀನು ಅರ್ಪಿಸಿಕೊಂಡಿದ್ದೀಯ. ಕೇಳುವರ ಹೃದಯದಲ್ಲಿ ಪಾಪದ ಬಲಿ ಅಂದರೇನು, ನಾನು ಯಾವ ರೀತಿಯಲ್ಲಿ ಪಾಪ ಮಾಡತಕ್ಕಂಥವನಾಗಿದ್ದೇನೆ, ಆ ಪಾಪಗಳನ್ನು ಬಿಟ್ಟು ಬಿಟ್ಟು ನನ್ನನ್ನು ನಾನು ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಳ್ಳಬೇಕು ಅನ್ನುವಂತಹ ಆ ಮನಸ್ಥಿತಿಯನ್ನು ಅನುಗ್ರಹಿಸಿಕೊಡು. ಇದು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡು. ಆಶೀರ್ವದಿಸು ಸ್ವಾಮಿ, ನಿನ್ನ ಮಕ್ಕಳಾಗಿ ನಾವು ಜೀವಿಸುವ ಹಾಗೆ ನೀ ನಮ್ಮನ್ನು ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆ. ಆತ್ಮೀಯ ಕೇಳುಗರೆ, ದೇವದರ್ಶನ ಗುಡಾರದಲ್ಲಿ ಅತಿ ಮುಖ್ಯವಾದಂತಹ ಒಂದು ಬಲಿ ಅದು ಪಾಪದ ಬಲಿ. ಇಡೀ ಬಲಿಗಳ ಪದ್ಧತಿಯಲ್ಲಿ ಪಾಪ ಎಷ್ಟು ಕೆಟ್ಟದಾಗಿದೆ, ನಮ್ಮ ಪಾಪಗಳು ಎಷ್ಟು ಕೊಳಕಾಗಿದೆ, ಪಾಪದ ವಿಚಾರ ದೇವರು ಹೇಗೆ ಏಸುತ್ತಾನೆ, ಪಾಪಿಯನ್ನು ಹೇಗೆ ಪ್ರೀತಿಸುತ್ತಾನೆ ಅನ್ನುವಂಥ ವಿಚಾರವನ್ನು ಈ ದೇವದರ್ಶನ ಗುಡಾರ ತಿಳಿಸ್ತಕ್ಕಂಥದ್ದಾಗಿದೆ. ಪಾಪ ದೇವರಿಗೆ ವಿರುದ್ಧವಾದಂಥ ಮತ್ತು ಜಗತ್ತಿಗೆ ವಿರುದ್ಧವಾದಂಥ ಒಂದು ದಂಗೆಯಾಗಿದೆ ಎಂಬುದನ್ನು ನಾವು ಈ ಪಾಪದ ಬಲಿ ಮುಖಾಂತರವಾಗಿ ಕಲಿಯುವಂಥವರಾಗಿದ್ದೇವೆ. ಪಾಪವು ಸಂಪೂರ್ಣವಾಗಿ ಅಡಿಸಿ ಹಾಕಪಡಬೇಕು ಎಂಬುದೇ ದೇವರ ಒಂದು ಅತಿ ಮುಖ್ಯವಾದಂತಹ ಉದ್ದೇಶವಾಗಿದೆ. ಪಾಪದ ಬಲಿ ಪಾಪಕ್ಕೆ ಸಂಬಂಧಪಟ್ಟಂತಹ ಒಂದು ಬಲಿಯಾಗಿದೆ. ಈ ಪಾಪದ ಬಲಿಯ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಾಲ್ಕು ತರನಾದಂತಹ ಪಾಪದ ಬಲಿಗಳನ್ನು ಅರ್ಪಿಸಲು ದೇವರು ಹೇಳಿರ್ತಕ್ಕಂಥವರಾಗಿದ್ದಾರೆ. ಆ ನಾಲ್ಕು ತರನಾದಂತಹ ಪಾಪದ ಬಲಿಗಳು ಏನನ್ನು ಯಾರಿಗೆಲ್ಲ ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಮೊದಲನೇದಾಗಿ ಅಭಿಷಕ್ತ ಹೊಂದಿದಂತಹ ಯಾಜಕನ ಪಾಪ. ಒಬ್ಬ ಅಭಿಷಕ್ತ ಹೊಂದಿದಂತಹ ಯಾಜಕನು ಪಾಪ ಮಾಡಿದರೆ ಅವನು ಏನು ಮಾಡಬೇಕು ಅನ್ನುವಂತಹದನ್ನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ದೇವರ ವಾಕ್ಯವು ಸಹ ತಿಳಿಸ್ತಕ್ಕಂಥದ್ದಾಗಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ. ಹಾಗಾಗಿ ಯಾಜಕನು ಆತನು ಸಹ ಪಾಪ ಮಾಡ್ತಕ್ಕಂಥವನಾಗಿದ್ದಾನೆ, ಆತನು ಸಹ ನಮ್ಮ ಹಾಗೆ ಮನುಷ್ಯನಾಗಿದ್ದನು. ಆ ನಿಮಿತ್ತವಾಗಿ ಆತನು ಸಹ ಪಾಪ ಮಾಡಿದರೆ ಬಲಿಯನ್ನು ಆತನು ಸಹ ಸಲ್ಲಿಸಬೇಕಾಗಿತ್ತು. ನಂತರ ಎರಡನೇದಾಗಿ ಸಭೆಯವರು ಮಾಡಿದ ಪಾಪಕ್ಕೋಸ್ಕರ ಬಲಿಯನ್ನು ಸಲ್ಲಿಸ್ತಕ್ಕಂಥದ್ದು. ಮೂರನೇದಾಗಿ ಅಧಿಪತಿಯ ಪಾಪಕ್ಕೆ ಬಲಿಯನ್ನು ಸಲ್ಲಿಸ್ತಕ್ಕಂಥದ್ದು. ಅಧಿಪತಿ ಅಂದರೆ ಅರಸರಾಗಿರಬಹುದು ಅಥವಾ ಧಾರ್ಮಿಕ ನಾಯಕರುಗಳಾಗಿರ್ಬೋದು, ಅವರು ಪಾಪ ಮಾಡಿದಾಗ ಅವರು ಯಾವ ರೀತಿಯಲ್ಲಿ ಬಲಿಯನ್ನು ಸಲ್ಲಿಸಬೇಕು ಅನ್ನುವುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನಾಲ್ಕನೇದಾಗಿ ಸಾಮಾನ್ಯ ಜನರು ಮಾಡಿದ ಪಾಪಕ್ಕೋಸ್ಕರ ಬಲಿಯನ್ನು ಅರ್ಪಿಸ್ತಕ್ಕಂಥದ್ದು. ಸಾಮಾನ್ಯ ಜನರು, ನಾನು ಮತ್ತು ನೀವುಗಳು, ಸಾಮಾನ್ಯ ಜನರು ಈ ಲೋಕದಲ್ಲಿ ಹೇಗೆ ಬಲಿಯನ್ನು ಅರ್ಪಿಸಬೇಕು ಅನ್ನುವುದನ್ನು ಇದು ಸೂಚಿಸ್ತಕ್ಕಂಥದ್ದಾಗಿದೆ. ಪ್ರತಿ ಪರಿಸ್ಥಿತಿಯಲ್ಲಿಯೂ ಪಾಪಿಯು ಬಲಿಯನ್ನು ಕೊಡಬೇಕಾಗಿತ್ತು. ಅದು ಅಧಿಕಾರಿಗಳಿರಬಹುದು, ಅಧಿಪತಿಗಳಿರಬಹುದು, ಸಾಮಾನ್ಯ ಜನರಿರಬಹುದು, ಯಾಜಕರಿರಬಹುದು, ಯಾರೇ ಇರಬಹುದು, ಯಾರೇ ಪಾಪ ಮಾಡಿದರೂ ಸಹ, ಯಾರೇ ದೇವರ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದರೆ ಅವರು ಮಾಡಬೇಕಾದಂತಹ ಒಂದು ಕಾರ್ಯವೇನೆಂದರೆ ಅದು ಪ್ರಾಣಿ ಬಲಿಯನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೋರಿಯನ್ನು ಬಲಿ ಕೊಡ್ತಕ್ಕಂಥವರಾಗಿದ್ದರು, ಕುರಿಮರಿಯನ್ನು ಬಲಿ ಕೊಡ್ತಕ್ಕಂಥವರಾಗಿದ್ದರು, ಬೆಳ್ವಕ್ಕಿಯನ್ನು ಅಥವಾ ಪಾರಿವಾಳವನ್ನು ಬಲಿ ಕೊಡ್ತಕ್ಕಂಥವರಾಗಿದ್ದರು. ಆದರೆ ಯಾರು ಈ ಪಾಪದ ಬಲಿಯನ್ನು ನೀಡದೆ ತಮ್ಮ ಪಾಪಗಳನ್ನು ತಾವೇ ಮನಸ್ಸಿನಲ್ಲಿಟ್ಟುಕೊಂಡು, ತಿಳಿದಿದ್ದರೂ ಸಹ, ನಾನು ಪಾಪಿ ಎಂಬುದಾಗಿ ತಿಳಿದಿದ್ದರೂ ಸಹ ಆ ಪಾಪದ ಬಲಿಯನ್ನು ಕೊಡದೆ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತಕ್ಕಂಥವರನ್ನು ಕೊನೆಯಲ್ಲಿ ಇಸ್ರಾಯೇಲ್ ಕುಲದಿಂದಲೇ ಬಹಿಷ್ಕರಿಸುತ್ತಿದ್ದರು. ಅದಕ್ಕೋಸ್ಕರವೇ ದೇವರು ಅವರಿಗೆ ದೇವದರ್ಶನ ಗುಡಾರವನ್ನು ಕೊಟ್ಟು, ಪಾಪದ ಅರಿವಿಕೆಯನ್ನು ಕೊಟ್ಟು, ಆ ಬಲಿ ಸಲ್ಲಿಸಲು ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಅವರಿಗೆ ತಿಳಿಸಿಕೊಟ್ಟು ಪಾಪದಿಂದ ಹೊರಬರಬೇಕು ಎಂಬುದಾಗಿ ಇಸ್ರಾಯೇಲ್ ಜನರಿಗೆ ಈ ಬಲಿಯನ್ನು ಅರ್ಪಿಸುವಾಗೆ ತಿಳಿಸಿದರು. ಒಬ್ಬ ವ್ಯಕ್ತಿ ಪಾಪ ಮಾಡಿದರೆ ಆತನು ಕುರಿಮರಿಯನ್ನೋ ಹೋರಿಯನ್ನೋ ಅಥವಾ ಪಾರಿವಾಳವನ್ನೋ ಬೆಳ್ವ ಅಕ್ಕಿಯನ್ನೋ ತರುವುದರ ಮೂಲಕವಾಗಿ ಆ ಪ್ರಾಣಿಯ ಮೇಲೆ ತನ್ನ ಎರಡೂ ಕೈಗಳನ್ನು ಇಟ್ಟು ತನ್ನ ಪಾಪಗಳನ್ನು ಹರಿಕೆ ಮಾಡತಕ್ಕಂಥವನಾಗಿದ್ದನು. ಇದು ಒಂದು ರೀತಿಯ ಬದಲಾವಣೆಯಲ್ಲ, ಎರಡು ರೀತಿಯ ವರ್ಗಾವಣೆ. ನಾವು ನಮ್ಮ ಪಾಪಗಳನ್ನು ಆ ಕುರಿಮರಿಯ ಮೇಲೆ ಕೈಯನ್ನು ಇಟ್ಟಾಗ ನಮ್ಮ ಪಾಪಗಳನ್ನು ಆ ಕುರಿಮರಿಯ ಮೇಲೆ ಹಾಕ್ತಕ್ಕಂಥವರಾಗಿದ್ದೇವೆ. ಆ ಮುಗ್ಧವಾದಂಥ ಕುರಿಮರಿಯ ಆ ಒಂದು ಗುಣ ನಮ್ಮಲ್ಲಿ ಬರಬೇಕು. ಅಂದರೆ ಅರ್ಥ ಏನೆಂದರೆ, ಆ ಕುರಿಮರಿ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನ ಮೇಲೆ ನಮ್ಮ ಪಾಪಗಳನ್ನೆಲ್ಲ ಹಾಕಿದಾಗ ಆತನು ಪಾಪವನ್ನು ಒತ್ತುಕೊಳ್ತಕ್ಕಂಥವನಾಗಿದ್ದಾನೆ, ಆತನ ಗುಣ ನಮ್ಮಲ್ಲಿ ಬರಬೇಕು. ಎರಡು ರೀತಿಯ ವರ್ಗಾವಣೆಯನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಕೇವಲ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಪಾಪಗಳನ್ನು ಆ ಕುರಿಮರಿಯನ್ನು ಹೋಲಿಸ್ತಕ್ಕಂಥ ಕ್ರಿಸ್ತನ ಮೇಲೆ ಹಾಕ್ತಕ್ಕಂಥವರಾಗಿದ್ದೇವೆ. ನಾನು ಪಾಪಿ, ನನ್ನ ಪಾಪಗಳನ್ನು ಸಮಿಸು ಸ್ವಾಮಿ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ಆತನ ಗುಣವನ್ನು, ಆ ಕುರಿಮರಿಯ ಮುಗ್ಧವಾದಂಥ ಗುಣವನ್ನು, ಆ ಸ್ವಭಾವವನ್ನು ನಾವು ಪಡೆದುಕೊಳ್ತಕ್ಕಂಥವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ದೇವದರ್ಶನ ಗುಡಾರದಲ್ಲಿ ಎರಡು ಕೈಗಳನ್ನು ಆ ಪಾಪಿ ಆ ಕುರಿಮರಿಯ ಮೇಲೆ ಇಟ್ಟು ತನ್ನ ಪಾಪಗಳನ್ನು ಅದರ ಮೇಲೆ ಅವನು ವರ್ಗಾಯಿಸ್ತಕ್ಕಂಥವನಾಗಿದ್ದನು. ಅನಂತರ ಅವನೇ ತನ್ನ ಸ್ವಂತ ಕೈಯಿಂದ ಆ ಕುರಿಮರಿಯನ್ನು ಕುಯ್ತಕ್ಕಂಥವನಾಗಿದ್ದನು, ಕಟ್ ಮಾಡ್ತಕ್ಕಂಥವನಾಗಿದ್ದನು. ಅದು ಎಂಥ ಒಂದು ಅಸಹ್ಯ, ಎಂಥವಾದಂಥ ನೋವು ಮನಸ್ಥಿತಿ ಪ್ರಿಯ ಕೇಳುಗರೆ! ನಮ್ಮ ಸ್ವಂತ ಕೈಯಿಂದಲೇ ಒಂದು ಮುಗ್ಧವಾದಂಥ ಪ್ರಾಣಿಯನ್ನು ನಾವು ಕುಯ್ಯಬೇಕಾದ್ರೆ ಎಂತಹ ನೋವು! ಕ್ರಿಸ್ತನನ್ನು ಯಾರು ಸಿಲುಬೆಗೆ ಹಾಕಿದರು? ನಾವೇ. ನಮ್ಮ ಪಾಪದ ನಿಮಿತ್ತವಾಗಿ ಆತನನ್ನು ಸಿಲುಬೆಗೇರಿಸಿರಿ ಎಂಬುದಾಗಿ ಹೇಳಿದಂತಹವರು ನಾವು, ಅಂಥ ಕೆಟ್ಟ ಪಾಪಿಗಳು. ಎಂಥ ನೋವಿನ ಸಂಗತಿ! ನಂತರ ಆತನು ಆ ಕುರಿಯನ್ನು ಕುಯ್ಯುವುದರ ಮೂಲಕವಾಗಿ ಅದರ ರಕ್ತವನ್ನು ತೆಗೆದುಕೊಂಡು ಹೋಗಿ ಯಾಜಕನಿಗೆ ನೀಡತಕ್ಕಂಥವನಾಗಿದ್ದನು. ಯಾಜಕನು ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪರದೆ ಮೇಲೆ ಚಿಮುಕಿಸುತ್ತಿದ್ದನು ಎಂಬುದಾಗಿ ನಾವು ದೇವರ ವಾಕ್ಯಗಳಲ್ಲಿ ನಾವು ಓದುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದರೆ, ಅಭಿಷಕ್ತ ಹೊಂದಿದಂತಹ ಯಾಜಕನು ಪಾಪ ಮಾಡಿದರೆ ಅವನು ಏನನ್ನ ಮಾಡಬೇಕು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ಯಾಜಕ ಕಾಂಡ 4:3-13 ತನಕ ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಭಿಷಕ್ತನಾದಂಥ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನ ಅಪರಾಧಕ್ಕೆ ಒಳಪಡಿಸಿದರೆ ತನ್ನ ದೋಷ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು ಯಹೋವನಿಗೆ ಸಮರ್ಪಿಸಬೇಕು. ಅವನು ಆ ಹೋರಿಯನ್ನು ಯಹೋವನ ಸನ್ನಿಧಿಯಲ್ಲಿ ಅವನು ಅರ್ಪಿಸಬೇಕು. ದೇವದರ್ಶನ ಗುಡಾರದ ಬಾಗಿಲಿಗೆ ತಂದು ಅದರ ತಲೆ ಮೇಲೆ ಕೈಯಿಟ್ಟು ಯಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಭಿಷಕ್ತ ಯಾಜಕನು ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ದೇವದರ್ಶನ ಗುಡಾರದ ಒಳಗೆ ಬಂದು ಅದರಲ್ಲಿ ಬೆರಳನ್ನು ಹದ್ದಿ ಮಹಾ ಪವಿತ್ರ ಸ್ಥಾನದ ಮುಂದಿನ ತೆರೆಯ ಎದುರಿಗೆ ಯಹೋವನ ಸನ್ನಿಧಿಯಲ್ಲಿ 7 ಚಿಮುಕಿಸಬೇಕು. ಆಗ ಯಾಜಕನು ದೇವದರ್ಶನ ಗುಡಾರದೊಳಗೆ ಯಹೋವನ ಸನ್ನಿಧಿಯಲ್ಲಿರುವ ಪಾರಿವಾಳ ಧೂಪವೇದಿಯ ಕೊಬ್ಬುಗಳಿಗೆ ಆ ರಕ್ತವನ್ನು ಹಚ್ಚಿ ಹೋರಿಯ ಮಿಕ್ಕ ರಕ್ತವನ್ನೆಲ್ಲ ದೇವದರ್ಶನ ಗುಡಾರದ ಬಾಗಿಲಿಗೆ ಎದುರಾಗಿ ಸರ್ವಹಂಗ ಹೋಮ ಯಜ್ಞವೇದಿಯ ಬುಡದಲ್ಲಿ ಸುರಿಸಬೇಕು. ಆ ದೋಷ ಪರಿಹಾರಕ ಯಜ್ಞದ ಹೋರಿಯ ಕೊಬ್ಬನ್ನೆಲ್ಲ, ಅಂದರೆ ಒಪೆಯನ್ನು, ಕರುಳುಗಳ ಮೇಲಿನ ಕೊಬ್ಬನ್ನ, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದ ಹತ್ತಿರದ ಇರುವ ಕೊಬ್ಬನ್ನ, ಕಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು, ಅದನ್ನೆಲ್ಲ ಸಮಾಧಾನ ಯಜ್ಞದ ಹೋರಿಯಲ್ಲಿ ಪ್ರತ್ಯೇಕಿಸಿದಂತೆ ಇದರಲ್ಲಿಯೂ ಪ್ರತ್ಯೇಕಿಸಿ ಸರ್ವಾಂಗ ಹೋಮ ವೇದಿಯ ಮೇಲೆ ಹೋಮ ಮಾಡಬೇಕು. ಆ ಹೋಮದಲ್ಲಿ ಮಿಕ್ಕಿದನ್ನೆಲ್ಲ, ಅಂದರೆ ಅದರ ಚರ್ಮ, ಮಾಂಸ, ತಲೆ, ಕಾಲುಗಳಲ್ಲಿ, ಕರುಳುಗಳಲ್ಲಿ, ಕರುಳುಗಳಲ್ಲಿರುವ ಕಲ್ಮಸ, ಇವುಗಳನ್ನೆಲ್ಲ ಪಾಳೆಯದ ಹೊರಗೆ ವೇದಿಯ ಬೂದಿಯನ್ನು ಹಾಕುವ ಪರಿಶುದ್ಧವಾದಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಕಟ್ಟಿಗೆಯ ಮೇಲಿರಿಸಿ ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು. ಬೂದಿಯನ್ನು ಹಾಕುವ ಸ್ಥಳದಲ್ಲೇ ಅದನ್ನು ಸುಡಿಸಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಅಧ್ಯಾಯವನ್ನು ನಾವು ಓದುವುದಾದರೆ ಬೇರೆ ಬೇರೆಯ ಜನರಿಗೆ ಯಾವ ರೀತಿಯಲ್ಲಿ ಪಾಪಗಳನ್ನು ಬಲಿಯನ್ನು ಸಲ್ಲಿಸಬೇಕು ಪಾಪಗಳಿಗಾಗಿ ಅನ್ನುವಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದರೆ ಎಲ್ಲರಿಗೂ ಸಹ ದೇವರು ಹೇಳ್ತಕ್ಕಂಥ ವಿಚಾರವೇನೆಂದರೆ, ಪಾಪ ಮಾಡಿದಂಥ ವ್ಯಕ್ತಿ ಆ ಪ್ರಾಣಿಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ತನ್ನ ಕೈಗಳನ್ನು ಇಟ್ಟು ಪಾಪಗಳನ್ನು ಹರಿಕೆ ಮಾಡಿ ಅದನ್ನು ಕುಯ್ದು ಅದರ ರಕ್ತವನ್ನು ಯಾಜಕನಿಗೆ ಕೊಟ್ಟು ಯಾಜಕನು ಅದನ್ನು ಪರದ ಮೇಲೆಯೂ ಆ ಯಜ್ಞವೇದಿಯ ಕೊಂಬುಗಳಿಗೂ ಉಳಿದ ರಕ್ತವನ್ನು ಯಜ್ಞವೇದಿಯ ಕೆಳಗಡೆ ಸುರಿತಕ್ಕಂಥ ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ಸಹ ಅಭಿಷಕ್ತ ಹೊಂದಿದಂಥ ಯಾಜಕನು ಪಾಪ ಮಾಡಿದಾಗ ದೋಷವಿಲ್ಲದಂತಹ ಎಳೆ ಹೋರಿಯನ್ನು ತಂದು, ಅಂದರೆ ತಲೆಯ ಮೇಲೆ ಕೈಗಳಿಟ್ಟು ಪಾಪಗಳನ್ನು ಹರಕೆ ಮಾಡ್ತಕ್ಕಂಥವನಾಗಿದ್ದನು. ನಂತರ ಆ ರಕ್ತವನ್ನು ಪರದೆ ಮೇಲೆ ಚಿಮುಕಿಸ್ತಕ್ಕಂಥನಾಗಿದ್ದನು. ಅಂದರೆ ಅವನ ಪಾಪಗಳೆಲ್ಲವೂ ಸಹ ಆ ಪರದೆ ಮೇಲೆ ಹೋಗ್ತಕ್ಕಂಥದ್ದಾಗಿತ್ತು. ಅಂದರೆ ಅವನು ಜೀವನ ಶೇಖರಣೆ ಹಾಕ್ತಕ್ಕಂಥದ್ದಾಗಿತ್ತು. ಯಾಕೆಂದರೆ ರಕ್ತದಲ್ಲಿ ಜೀವವಿದೆ, ಆ ಜೀವ ದೇವರು ರಕ್ಷಿಸಿದನು. ಅಂದರೆ ಆ ಪಾಪಗಳನ್ನೆಲ್ಲ ದೇವರ ಮೇಲೆ ಹಾಕಿದಾಗ ಪಾಪದ ಸಂಬಳ ಮರಣ. ಕ್ರಿಸ್ತನು ಆ ಒಂದು ಪಾಪಗಳನ್ನು ಹೊತ್ತುಕೊಂಡು ನಮಗೆ ಕೃಪೆಯನ್ನು ತೋರಿಸಿ ಜೀವವನ್ನು ನೀಡತಕ್ಕಂಥದ್ದನ್ನು ಈ ಒಂದು ವಿಚಾರದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮುಂದಿನದಾಗಿ ಸಾಮಾನ್ಯ ಜನರು ಮಾಡಿದಂತಹ ಪಾಪ, ಅವರು ಏನು ಮಾಡಬೇಕಾಗಿತ್ತು ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾಜಕಾಂಡ 4:27-30 ನಾವು ಓದುವುದಾದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ಹೆಣ್ಣು ಮೇಕೆ ಮರಿ ಕಳಂಕವಾಗಿರಬೇಕು, ಇಲ್ಲವೇ ಹೆಣ್ಣು ಕುರಿಮರಿ ಅನ್ನು ತರಬೇಕು, ಇಲ್ಲಾಂದರೆ ಒಂದು ಬೆಳುವ ಅಕ್ಕಿಯನ್ನು ತರಬೇಕು, ಇಲ್ಲಾಂದರೆ ಎರಡು ಪಾರಿವಾಳ ಅನ್ನು ತರಬೇಕು, ಇಲ್ಲವೇ ಒಂದು ವರ್ಷದ ಟಗರು ಮರಿ, ಇಲ್ಲವೇ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಪ್ರಾಣಿಗಳನ್ನು ಕುರಿಮರಿ ಅಥವಾ ಬೆಳುವ ಅಕ್ಕಿ ಅಥವಾ ಮೇಕೆ ಮರಿ ಯಾವುದಾದ್ರೂ ಒಂದು ಈ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಪ್ರಾಣಿಯನ್ನು ತಂದು ಅದರ ಮೇಲೆ ಕೈಗಳನ್ನು ಇಟ್ಟು ಪಾಪಗಳನ್ನ ಹರಿಕೆ ಮಾಡಿ ಆ ಪಾಪಗಳನ್ನೆಲ್ಲವನ್ನ ಸಹ ಅದರ ಮೇಲೆ ಹರಿಕೆ ಇಟ್ಟಾಗ ಅದರ ಗುಣ ಈ ಮನುಷ್ಯನಿಗೆ ಬಂದು ಬದಲಾವಣೆ ಹೊಂದಿ ಹೋಗ್ತಕ್ಕಂಥವನಾಗಿದ್ದನು. ನಂತರ ಇಡೀ ಜನರು, ಇಡೀ ಪಾಳ್ಯದಲ್ಲಿರ್ತಕ್ಕಂಥ ಜನರು ಒಂದು ವೇಳೆ ಪಾಪಕ್ಕೆ ಒಳಗಾದರೆ ಅಲ್ಲೂ ಸಹ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಜಕಾಂಡ 4:13-21 ಓದುವುದಾದರೆ ನಿಷ್ಕಳಂಕ ಎಳೆ ಹೋರಿಯನ್ನು ತರಬೇಕು. ಯಾಜಕನು ಪಾಪಕ್ಕಾಗಿ ಈ ಸಂಸ್ಕಾರವನ್ನು, ಇಡೀ ಪಾಳ್ಯದವರ ಪಾಪಕ್ಕಾಗಿ ಆತನು ಮತ್ತೆ ದೇವರು ತಿಳಿಸಿದಂಥ ಸಂಸ್ಕಾರವನ್ನು ಮಾಡಬೇಕಾಗಿತ್ತು. ಅನಂತರ ಅಧಿಪತಿಗಳು ಪಾಪ ಮಾಡಿದಾಗ, ಒಂದು ವೇಳೆ ದೊಡ್ಡ ದೊಡ್ಡ ರಾಜರುಗಳು, ಧಾರ್ಮಿಕ ನಾಯಕರುಗಳು ಪಾಪ ಮಾಡಿದಾಗ ಒಂದು ದೋಷವಿಲ್ಲದ ಗಂಡು ಮರಿಯನ್ನು ಅವರು ತರಬೇಕಾಗಿತ್ತು, ಅದನ್ನು ಕೊಲ್ಲಬೇಕಾಗಿತ್ತು. ಅನಂತರ ಇಲ್ಲಿ ನಾವು ನೋಡುವಂತಹ ಒಂದು ವಿಚಾರವೇನೆಂದರೆ ಕೊಬ್ಬನ್ನು ಮತ್ತು ಅದರ ಒಳಭಾಗವನ್ನು ಯಜ್ಞಮೇದಿಯಲ್ಲೇ ಸುಡಬೇಕಾಗಿತ್ತು. ಅನಂತರ ಯಾಜಕರು ಆ ಪ್ರಾಣಿಯ ಮಾಂಸವನ್ನು ತಿನ್ನಬೇಕಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾಜಕನು ಆ ಪ್ರಾಣಿಯ ಮಾಂಸವನ್ನು ತಿನ್ನುತ್ತಿದ್ದನು. ಅಂದರೆ ಅದರ ಅರ್ಥ ಏನು ಅಂದರೆ ಅವರ ಪಾಪಗಳೆಲ್ಲವೂ ಸಹ ಯಾಜಕರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದಾಗಿತ್ತು. ಹೇಗೆ ನಮ್ಮ ಮಹಾಯಾಜಕನಾದಂತಹ ಕ್ರಿಸ್ತನು ನಮ್ಮ ಪಾಪಗಳನ್ನೆಲ್ಲ ಹೊತ್ತಿಕೊಳ್ತಕ್ಕಂಥವನಾಗಿದ್ದಾನೋ ಅದೇ ರೀತಿಯಾಗಿ ಇಲ್ಲಿ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ಆಗಿರ್ತಕ್ಕಂತಹ ಯಾಜಕರಿಗೆ ಅದು ಹೋಲಿಕೆ ಆಗ್ತಕ್ಕಂಥದ್ದಾಗಿತ್ತು. ಅವರು ಆ ಮಾಂಸವನ್ನು ತಿನ್ನಬೇಕಾದರೆ ಅವರು ಆ ಪಾಪಗಳನ್ನು ಹೊತ್ತುಕೊಳ್ತಕ್ಕಂಥವರಾಗಿದ್ದರು, ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥವರಾಗಿದ್ದರು ಎಂಬುದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಜನರ ಪಾಪಗಳು ಯಾಜಕರಿಗೆ ವರ್ಗಾಯಿಸಲ್ಪಟ್ಟು ರಕ್ತವು ಪರ್ಣಶಾಲೆಯ ಒಳಗೆ ಚಿಮುಕಿಸಲ್ಪಡದೇ ಇದ್ದ ಪ್ರಯುಕ್ತ ಯಾಜಕರು ಮಾಂಸವನ್ನು ತಿನ್ನುತ್ತಿದ್ದರು. ಒಂದು ವೇಳೆ ಪಾಪ ಮಾಡಿದಂಥ ವ್ಯಕ್ತಿ ರಕ್ತವನ್ನು ಕೊಟ್ಟರೆ, ಆ ರಕ್ತವನ್ನು ಪರದೆ ಮೇಲೆ ಚಿಮುಕಿಸಿದರೆ ಆ ಪಾಪವೆಲ್ಲ ದೇವದರ್ಶನ ಗುಡಾರದಲ್ಲಿರ್ತಕ್ಕಂಥ ಪರದೆ ಮೇಲೆ ಹೋಗ್ತಕ್ಕಂಥದ್ದಾಗಿತ್ತು. ಆ ಪರದೆ ಕ್ರಿಸ್ತನ ದೇಹವನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಆತನ ಬಂದು ನಮಗೋಸ್ಕರ ಮರಣ ಹೊಂದತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಸೂಚಿಸ್ತಕ್ಕಂಥದ್ದಾಗಿತ್ತು. ಒಂದು ವೇಳೆ ಅವರು ಆ ರಕ್ತವನ್ನು ಚಿಮುಕಿಸದಿದ್ದಂಥ ಪಕ್ಷದಲ್ಲಿ ಆ ಮಾಂಸವನ್ನು ತಿಂತಕ್ಕಂತಹ ಯಾಜಕನು ಅವನ ಮೇಲೆ ಆ ಪಾಪವನ್ನು ಹಾಕಿಕೊಳ್ತಕ್ಕಂಥವನಾಗಿದ್ದನು. ನಂತರ ಅವನು ಆ ಪಾಪಗಳಿಗೋಸ್ಕರ ಸಂಪೂರ್ಣವಾಗಿ ಹರಕೆ ಮಾಡ್ತಕ್ಕಂಥವನಾಗಿದ್ದನು. ಕೊನೆಯಲ್ಲಿ 7th 10th ಆ ಮಹಾದೋಷ ಪರಿಹಾರಕ ದಿನದಲ್ಲಿ ಯಾಜಕನು ತನಗೋಸ್ಕರ ಪ್ರಾಯಶ್ಚಿತ್ತ, ಆಲಯಕ್ಕೋಸ್ಕರವೂ ಇಡೀ ಪಾಳ್ಯದ ಜನರಿಗೋಸ್ಕರವೂ ಅವನು ಪ್ರಾಯಶ್ಚಿತ್ತ ಮಾಡ್ತಕ್ಕಂಥವನಾಗಿದ್ದನು. ಸಂಪೂರ್ಣವಾಗಿ ಆ ದಿನದಲ್ಲಿ ಬಲಿಗಳನ್ನ ಮುಖಾಂತರವಾಗಿ ಇಡೀ ಪಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತಕ್ಕಂತಹ ಒಂದು ದಿನವಾಗಿತ್ತು ಆ ಮಹಾದೋಷ ಪರಿಹಾರಕ ದಿನ. ಪ್ರತಿ ದಿನವೂ ಸಹ ಯಜ್ಞವೇದಿಯಲ್ಲಿ ಬಲಿಯನ್ನು ಸಲ್ಲಿಸ್ತಕ್ಕಂತಹ ದಿನವಾಗಿತ್ತು. ಆದರೆ ವರ್ಷಕ್ಕೆ ಒಂದಾವರ್ತಿ ಅದು ಮಹಾದೋಷ ಪರಿಹಾರಕ ದಿನದಲ್ಲಿ ಆ ಬಲಿಯನ್ನು ಯಾಜಕನು ಸಲ್ಲಿಸಿ ಇಡೀ ಸಂಪೂರ್ಣವಾದ ಪಾಳೆಯಕ್ಕೂ ಇಡೀ ದೇವಾಲಯಕ್ಕೂ ತನಗೂ ಪ್ರಾಯಶ್ಚಿತ್ತವನ್ನು ಮಾಡಿ ಸಂಪೂರ್ಣವಾಗಿ ಪಾಪವನ್ನು ತೆಗೆದುಹಾಕಿ ಶುದ್ಧೀಕರಿಸ್ತಕ್ಕಂಥವನಾಗಿದ್ದನು. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪಾಪ ಹರಿಕೆ ಮಾಡಲ್ಪಟ್ಟಂಥ ಕುರಿಮರಿ ಸತ್ತು ಯಾಜಕನು ಅದರ ಮಾಂಸವನ್ನು ತಿನ್ನುತ್ತಿದ್ದನು. ಯಾಜಕನಿಗೆ ಅದು ವರ್ಗಾಯಿಸಲ್ಪಡ್ತಕ್ಕಂಥರಾಗಿತ್ತು. ನಂತರ ದೋಷ ಪರಿಹಾರಕ ದಿನದಲ್ಲಿ ಎಲ್ಲಾ ಪಾಪಗಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲ್ಪಡ್ತಕ್ಕಂಥದ್ದಾಗಿತ್ತು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪಾಪಗಳನ್ನು ಮಾಡಿದ್ದೇನೆ ಎಂಬುದಾಗಿ ಸ್ವಪ್ರೇರಣೆಯಿಂದ ಬಂದು ಬಲಿಯನ್ನು ಸಲ್ಲಿಸಬೇಕಾಗಿತ್ತು. ಒಂದು ವೇಳೆ ಅವನು ತಿಳಿದುಕೊಂಡು ಪಾಪ ಮಾಡಿದ್ದರೂ ಅದನ್ನು ದೇವರ ಆಲಯಕ್ಕೆ ಬಂದು ಬಲಿಯನ್ನು ಸಲ್ಲಿಸದೆ ತನ್ನ ಪಾಪಗಳನ್ನು ಇಟ್ಟುಕೊಂಡಿದ್ದಂಥ ಪಕ್ಷದಲ್ಲಿ ಅವನನ್ನು ಸಂಪೂರ್ಣವಾಗಿ ಇಸ್ರಾಯೇಲ್ ಪಾಳದಿಂದಲೇ ಬಹಿಷ್ಕರಿಸಲಾಗುತ್ತಿತ್ತು. ಒಬ್ಬ ವ್ಯಕ್ತಿ ತನ್ನ ಪಾಪ ಮಾಡಿದಾಗ ಅವನು ಅಶುದ್ಧವಾದಂಥ ಯಾವುದನ್ನು ಸಹ ಮುಟ್ಟಬಾರದಾಗಿತ್ತು. ಒಂದು ವೇಳೆ ಅವನು ಅಶುದ್ಧವಾದಂಥ ಯಾವುದಾದರೂ ಒಂದನ್ನು ಮುಟ್ಟಿದರೆ, ಅವನು ಮೀರಿದರೆ, ದೇವರ ಆಜ್ಞೆಯನ್ನು ಮೀರಿದರೆ ಅವನು ಬಲಿಯನ್ನು ಸಲ್ಲಿಸಬೇಕಾಗಿತ್ತು. ಒಂದು ವೇಳೆ ಅವನು ತಿಳಿದುಕೊಂಡು ಯಾವುದಾದ್ರೂ ಪಾಪ ಮಾಡಿ ತಿಳಿದುಕೊಂಡು ಅದನ್ನಕ್ಕೆ ಬಲಿ ಸಲ್ಲಿಸದೇ ಇದ್ದರೆ ಅವನನ್ನು ಇಸ್ರಾಯೇಲ್ ಪಾಳದಿಂದಲೇ ಬಹಿಷ್ಕರಿಸತಕ್ಕಂಥವರಾಗಿದ್ದರು. ಯಾವಾಗ ಅವನಿಗೆ ವಿಷಯ ತಿಳಿದು ಬರ್ತಕ್ಕಂಥದ್ದಾಗಿದೆಯೋ ಆ ತಕ್ಷಣವೇ ಅವನು ಬಂದು ಆ ಬಲಿಯನ್ನು ನೀಡ್ತಕ್ಕಂಥವನಾಗಿದ್ದನು. ದೇವದರ್ಶನ ಗುಡಾರದಲ್ಲಿ ಬೆಳಗ್ಗಿನ ಮತ್ತು ಸಾಯಂಕಾಲದ ಬಲಿಗಳು ನಡೀತಕ್ಕಂಥದ್ದಾಗಿತ್ತು. ಬೆಳಗ್ಗಿನ ಜಾವದ ಬಲಿ, ರಾತ್ರಿಯೆಲ್ಲ ಏನಾದರೂ ಪಾಪ ಮಾಡಿದರೆ ಬೆಳಿಗ್ಗೆ ಬಂದು ಅವರು ಆ ಬಲಿಯನ್ನು ಸಲ್ಲಿಸತಕ್ಕಂಥವರಾಗಿದ್ದರು. ನಂತರ ಒಂದು ವೇಳೆ ಇಡೀ ದಿನ ಮಾಡಿದ ಪಾಪಗಳಿಗೋಸ್ಕರ ಅವರು ಸಾಯಂಕಾಲದ ಬಲಿಯನ್ನು ನೀಡ್ತಕ್ಕಂಥವರಾಗಿದ್ದರು. ಒಂದು ವೇಳೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಹಾನಿಯನ್ನು ಮಾಡಿ ಆ ಹಾನಿಯನ್ನು ನೆರವೇರಿಸದೆ ಪಾಪಕ್ಕೆ ಒಳಗಾದರೆ ಆ ಸಮಯದಲ್ಲಿ ಅವನು ಬಂದು ಬಲಿಯನ್ನು ಸಲ್ಲಿಸ್ತಕ್ಕಂಥನಾಗಿದ್ದನು. ಪಾಪಿಯು ಒಂದು ಹೆಣ್ಣು ಕುರಿಯನ್ನು ಇಲ್ಲವೇ ಎರಡು ಬೆಳ್ಳುವನ್ನೇ ಅಕ್ಕಿಗಳನ್ನು, ಎರಡು ಪಾರಿವಾಳ ಮರಿಗಳನ್ನು ಅವನು ತರಬೇಕಾಗಿತ್ತು. ಪಾರಿವಾಳವನ್ನು ತರಲು ಬಡವನಾಗಿದ್ದರೆ ಒಂದು ಎಫದ 10ನೆಯ ಭಾಗದಷ್ಟು ನಯವಾದ ರೊಟ್ಟಿಯನ್ನು ತರಬೇಕಾಗಿತ್ತು. ಅದರ ಮೇಲೆ ಎಣ್ಣೆ ಹಣ್ಣು ಇಲ್ಲವೇ ಸಾಂಬ್ರಾಣಿಯನ್ನು ಹಾಕಬೇಕಾಗಿತ್ತು ಅವನು. ಅದು ಪಾಪದ ಬಲಿಯಾಗಿರುತ್ತಿತ್ತು. ಯಾಜಕನು ಒಂದು ಹಿಂಡಿನಷ್ಟು ಹಿಟ್ಟನ್ನು ತೆಗೆದುಕೊಂಡು ಯಜ್ಞವೇದಿಯ ಬೆಂಕಿಯ ಮೇಲೆ ಸುಡಬೇಕು. ಉಳಿದದನ್ನು ಯಾಜಕನಿಗೆ ಸಂಬಂಧಪಟ್ಟದಾಗಿರುತ್ತದೆ ಎಂಬುದಾಗಿ ದೇವರವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದೆಲ್ಲವೂ ಸಹ ಪಾಪದ ಬಲಿಯಾಗಿತ್ತು. ಅವರು ಪ್ರಾಣಿಗಳನ್ನು ತರಬೋದಾಗಿತ್ತು. ಬಡವರಾಗಿದ್ದಂಥ ಪಕ್ಷದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಹಿಟ್ಟನ್ನು ತರಬೇಕಾಗಿತ್ತು. ಬೇರೆ ಬೇರೆ ರೀತಿಯ ಹಿಟ್ಟುಗಳನ್ನು ತಂದು ಅದರಲ್ಲಿ ಅವರು ನೈವೇದ್ಯನ ಮಾಡ್ತಕ್ಕಂಥವರಾಗಿದ್ದರು ಎಂಬುದಾಗಿ. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:22 ವಚನವನ್ನು ನಾವು ಓದಬೇಕಾದರೆ, ನ್ಯಾಯ ಪ್ರಮಾಣದಿಂದ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತದಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ. ಪ್ರಿಯ ಕೇಳುಗರೆ, ಯಾವುದೇ ಪಾಪ ಮಾಡಿದರೂ ಸರಿ, ಅದಕ್ಕೆ ರಕ್ತ ಸುರಿಸಲೇಬೇಕಾಗಿತ್ತು. ರಕ್ತದಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನ ಹೆಸರನ್ನೇ ಅರಿಯದೇ ಇರುವಂತಹ ಅನೇಕ ಜನರಿಗೋಸ್ಕರವೂ ಸಹ ಆತನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದನು. ಎಲ್ಲರಿಗೋಸ್ಕರವೂ ಸಹ ಆತನು ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದನು. ಯಾರೂ ಸಹ ನಮಗೆ ಏನು ಗೊತ್ತಿಲ್ಲ ಎಂಬುದಾಗಿ ನೆವೆ ಹೇಳುವಾಗಿಲ್ಲ. ಇಡೀ ಪ್ರಕೃತಿಯನ್ನು ನೋಡಬೇಕಾದರೆ ದೇವರಿದ್ದಾನೆ, ನಾನು ಪಾಪಿ ಎಂಬುದನ್ನು ಅದು ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ನಡೀತಕ್ಕಂಥ ಕಾರ್ಯಗಳೆಲ್ಲವೂ ಸಹ ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಅಪೊಸ್ತಲ ಕೃತ್ಯಗಳು 17:30 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಆತರು ಮಾಡಿದಂಥ ಕಾರ್ಯಗಳು ಎಲ್ಲವೂ ಸಹ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ದೇವರ ವಾಕ್ಯದಲ್ಲಿ ಎಲ್ಲ ಮನುಷ್ಯರು ಮಾನಸಾಂತರ ಪಡಬೇಕೆಂದು ಅಪ್ಪನೆ ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಪಾಪದ ಬಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವರು ಪಾಪವನ್ನು ಏರಿಸ್ತಕ್ಕಂಥವನಾಗಿದ್ದಾನೆ, ಆ ಪಾಪವನ್ನು ವಿರೋಧಿಸ್ತಕ್ಕಂಥವನಾಗಿದ್ದಾನೆ, ಆದರೆ ಪಾಪಿಗಳಾಗಿರ್ತಕ್ಕಂತಹ ನಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಹೇಗೆ ಆ ಪಾಪದ ಬಲಿಯನ್ನು ಕುರಿಮರಿಯ ನಿಮಿತ್ತವಾಗಿ ನಾವು ಕೊಡ್ತಕ್ಕಂಥವರಾಗಿದ್ದೇವೋ, ಇವತ್ತು ನಮ್ಮನ್ನು ನಾವು ಸಜೀವ ಕಾಣಿಕೆಯಾಗಿ ಕ್ರಿಸ್ತನಿಗೆ ಅರ್ಪಿಸಿಕೊಂಡು ಪಾಪಗಳನ್ನೆಲ್ಲ ಆತನ ಮೇಲೆ ಹಾಕಬೇಕು. ಹೇಗೆ ಕುರಿಮರಿ ಒತ್ತುಕೊಳ್ತಕ್ಕಂಥದ್ದಾಗಿತ್ತು, ಹಾಗೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಒತ್ತುಕೊಳ್ತಕ್ಕಂಥವನಾಗಿದ್ದಾನೆ. ಒಪ್ಪಿಕೊಂಡಿರ್ತಕ್ಕಂಥ ನಿಮಿತ್ತವಾಗಿಯೇ ಆತನ ಮೇಲೆ ನಮ್ಮ ಪಾಪಗಳನ್ನು ಹಾಕಬೇಕು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆಗಾರ ಈ ರೀತಿಯಾಗಿ ಬರೀತಕ್ಕಂಥನಾಗಿದ್ದಾನೆ. 51ನೇ ಕೀರ್ತನೆ 16:17 ವಚನವನ್ನು ಓದಬೇಕಾದರೆ ಆತನ ಹೇಳ್ತಕ್ಕ, ಕುಗ್ಗಿದ ಮನಸ್ಸು ಮತ್ತು ಜಜ್ಜುವೋದ ಹೃದಯದಿಂದ ಬಂದು ಪಾಪಗಳನ್ನು ಹರಕೆ ಮಾಡಿರಿ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ದಿನದಲ್ಲಿ ನಾವು ಅನೇಕ ಪಾಪಗಳಿಗೆ ಒಳಗಾಗಿರ್ಬೋದು, ದೇವರ ಆಜ್ಞೆಗಳನ್ನು ಮೀರಿ ನಡೆದಿರಬಹುದು, ಆದರೆ ದೇವರು ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ನಾವು ಆತನ ಬಳಿಗೆ ಕುಗ್ಗಿಹೋದ ಮನಸ್ಸಿನಿಂದಲೂ, ಜಜ್ಜಿಹೋದಂತಹ ಹೃದಯದಿಂದಲೂ ಆತನ ಬಳಿಗೆ ಬಂದು, ಹೌದು ಸ್ವಾಮಿ ನಾನು ಪಾಪಿ, ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಹೇಳಬೇಕಾದರೆ, ನಮ್ಮನ್ನು ನಾವು ಪಾಪದ ಬಲಿಯಾಗಿ ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಳ್ಳಬೇಕು. ಆತನು ಕುರಿಮರಿಯಂತೆ ಆ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಮರಣವನ್ನು ಹೊಂದಿದ್ದಾನೆ. ಆತನು ನಮ್ಮನ್ನ ನನ್ನನ್ನು ನಿಮ್ಮನ್ನ ಕರೀತಕ್ಕಂಥನಾಗಿದ್ದಾನೆ. ನನ್ನ ಮಗಳೇ ನನ್ನ ಮಗನೇ ಬಾ, ನಿನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರು ಅದನ್ನು ತೊಳಿತಕ್ಕಂಥನಾಗಿದ್ದಾನೆ. ಕರಿ ಮಂಜೆ ಅಂತ ಇದ್ದರೂ ಅದನ್ನು ಹಿಮ್ಮದಂತೆ ಮಾಡ್ತಕ್ಕಂಥನಾಗಿದ್ದಾನೆ. ಯಾಕೆಂದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನಮಗೆ ನೀತಿಯ ಮಾರ್ಗದಲ್ಲೂ ನೀತಿಯ ವಸ್ತ್ರವನ್ನು ನಡೆಸಿ ಆ ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನೀವು ಪಾಪಿ, ಹೌದು ನನಗೆ ಕ್ರಿಸ್ತನ ಅವಶ್ಯಕತೆ ಇದೆ. ನೀವು ಯಾವ ಧರ್ಮದವರಾಗಿರ್ಬೋದು, ಯಾವುದೇ ಕುಲದವರಾಗಿರ್ಬೋದು, ಭಾಷೆ ಅವರಾಗಿರ್ಬೋದು, ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ಹಾಗಾಗಿ ಆತನ ಬಳಿಗೆ ಬರುವುದಾದರೆ ಯಾವ ರೀತಿಯಲ್ಲಿ ಬರಬೇಕು? ಕುಗ್ಗಿದ ಮನಸ್ಸಿನಿಂದಲೂ, ಜಜ್ಜುವುದ ಹೃದಯದಿಂದಲೂ ಆತನ ಬಳಿಗೆ ಬರ್ತೇನೆ, ನಾನು ನನ್ನ ಪಾಪಗಳನ್ನು ಹರಕೆ ಇಡ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ನೀವು ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿಯ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ಪಾಪದ ಬಲಿಯಾಗಿ ನಿನ್ನನ್ನು ನೀನು ಕಲ್ವಾರಿ ಶಿಲುಬೆಯಲ್ಲಿ ಅರ್ಪಿಸಿಕೊಂಡಿದ್ದೀಯ. ನಾನು ಪಾಪಿ ಎಂಬುದನ್ನು ಅರಿತುಕೊಂಡೆ ಸ್ವಾಮಿ. ಈ ಸಮಯದಲ್ಲಿ ಜಜ್ಜುವೋದ ಮನಸ್ಸಿನಿಂದಲೂ, ಮುರಿದ ಮನಸ್ಸಿನಿಂದಲೂ ನಿನ್ನ ಬಳಿಗೆ ಬರ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸು, ನೀತಿಯ ಮಾರ್ಗದಲ್ಲಿ ನಡೆಸು, ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸು, ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಪರಲೋಕ ರಾಜ್ಯಕ್ಕೆ ಜೀವಿಸುವ ಹಾಗೆ ನಮ್ಮನ್ನು ನಡೆಸು ಸ್ವಾಮಿ. ಇವತ್ತು ನಿನ್ನ ಮಕ್ಕಳು ನಿನ್ನ ಬಳಿಗೆ ಬಂದು, ಹೌದು ನಾನು ದೇವರ ಆಜ್ಞೆಗಳನ್ನು ಕೈಗೊಂಡು ಪಾಪವಿಲ್ಲದವನಾಗಿ ಪರಿಶುದ್ಧನಾಗಿ ಜೀವಿಸತಕ್ಕಂಥವನಾಗಿದ್ದೇನೆ ಎಂಬುದಾಗಿ ತೀರ್ಮಾನಿಸ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ನಿನ್ನ ರಕ್ತದ ಮುಖಾಂತರವಾಗಿ ತೊಳೆದು ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸು, ಆಶೀರ್ವಹಿಸು, ಅವರಲ್ಲಿ ಸಮಾಧಾನವನ್ನು ನೀ ಕೊಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.